ஹரி ஓம் ஸ்ரீ குருப்பியோ நம. அப்ரமம் மங்களயுதம் மதுரம் விமலம் சதா ஆனந்தீர்த்தமத்லம் தாபத்யாபகம் வித்யா சித்தாந்த வித்வாந்த வித்வம்சன பாசதாம் நோதம்பரே அத்தியுத்த கல்போயம் பிரத்யேசரி சியாசித்தூயாஷ்டா சித்தியே தப்போ வித்யாதி சத்குணோகாபராணம் வாயுராஜகுருந்தே ஐக்கியபிராஷ்யா பூஜ்ய ராகவேந்திராய சத்யசம்ராஜாய பரதாங்கபுருஷாயம் காமதேனவே துர்வாயுத்வாந்தவே வைஷ்ணவேந்திரவரேந்திரவே ஸ்ரீராகவிந்துகவே நமோ சிந்தையாளவே மகாபாதமொழிப்பரியந்தம் குருநாமாப்தஸ்மரே தேன விக்னா பிரஷ்யந்தி சித்தியந்த மனோரதா. ஹரி ஓம் ஸ்ரீ குருப்பியோ நம. ನಾವು ಭಗವದ್ಗೀತೆಯಲ್ಲಿ 9th chapter ಮಾಡ್ತಾ ಇದ್ದೀವಿ. ಅಲ್ಲಿ ನಾವು 15th pad ಗೀತಾ ಭಾಷ್ಯ ತಾತ್ಪರ್ಯ ವಿವೃತ್ತಿ ಇವೆಲ್ಲ ನೋಡಿದ್ದೀವಿ. ಪರಮಾತ್ಮನ ಬಹು ರೂಪಗಳನ್ನು ನಾವು ಉಪಾಸನೆ ಮಾಡುವ ಕರ್ಮ ಇದು. ಭಗವಂತನ ಉಪಾಸನೆ ಮಾಡಬೇಕಂತ ಹೇಳಿದರೆ ನಮಗೆ ಅವನ ಬಗ್ಗೆ ಜ್ಞಾನ ತಿಳುವಳಿಕೆ ಅಂದರೆ ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳಿ ಇದು ನಮಗೆ ಭಗವಂತನ ಬಗ್ಗೆ ಜ್ಞಾನ ವಿಜ್ಞಾನವನ್ನು ತಿಳಿಸುವಂತಹ ವಿಷಯಗಳಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನನ್ನು ಧ್ಯಾನ ಮಾಡಬೇಕಂದ್ರೆ ಅವನು ರೂಪಗಳು ಹೇಗಿರುತ್ತೆ, ರೂಪ ಚಿಂತನೆ ಇಲ್ಲದೆ ಧ್ಯಾನ ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದ ಏಕಮೂರ್ತಿ, ಚತುರ್ಮೂರ್ತಿ, ಪಂಚಮೂರ್ತಿ, ದ್ವಾದಶ ಮೂರ್ತಿ ಇಲ್ಲ ಚತುರ್ವಿಂಶತಿ ಮೂರ್ತಿಗಳು, ಈ ವಿಧವಾಗಿ ಅನೇಕ ವಿಧವಾದ ರೂಪಗಳನ್ನು ಮಾಡಬಹುದು ಅಂತ ಅದನ್ನು ನಾವು ನೋಡಿದ್ದೀವಿ. ಅದನ್ನೇ ಏಕತ್ವೇನ ಪೃಥಕ್ವೇನ ಬಹುದ ಅಂತ ಹೇಳಿ ಅಲ್ಲಿ ವಿವರಣೆ ಮಾಡಿ ಹೇಳಿದ್ದಾರೆ. ಅದಾದ ಮೇಲೆ ಇದು 15th. ಅದ 16th ಭಗವಂತ ತಾನೇ ಎಲ್ಲವೂ ಅಂತ ಹೇಳ್ತಾನೆ. ಇದು ಜನಗಳಿಗೆ ತುಂಬಾ ಗೊಂದಲ, ಅದ್ವೈತ ಚಿಂತನೆಯಲ್ಲಿ ಕೆಲವು ಜನ ಇದನ್ನು ತಗೊಂಡು ಭಗವಂತನೇ ಸರ್ವಂ ಕಲ್ವಿದಂ ಬ್ರಹ್ಮ, ಅವನೇ ಎಲ್ಲವೂ, ಅವನೇ ಎಲ್ಲವೂ, ಅವನೇ ಎಲ್ಲವೂ ಅಂತ ಹೇಳಿದ್ರೆ ಅವನಿಗೆ ಇನ್ನೊಂದು ವಸ್ತುಗೆ ಅಭೇದವನ್ನು ನೋಡುವಂತಹ ಪ್ರಮಾದ ಇದೆ. ಅದ ಇದು ಹಾಗೆ ಇರುತ್ತೆ ಪದ್ಯಗಳು. ಇಲ್ಲಿ ಅಹಂ ಕ್ರತುರಹಂ ಯಜ್ಞ ಸದಾಹಂ ಅಹಮೌಷಧಂ ಮಂತ್ರೋಹಂ ಅಹಮೇವಾದ್ಯಂ ಅಹಮಗ್ನಿರಹಂ ಹುತಂ ಅಂಥೇಳಿ, ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮ ಯದುರೇವತ ಅಂಥೇಳಿ 16th ಪದ್ಯಗಳು. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅಹಂ ಕ್ರತುಃ ಅಹಂ ಯಜ್ಞ, ನಾನೇ ಕ್ರತು, ನಾನೇ ಯಜ್ಞ, ನಾನೇ ಸ್ವಧ, ನಾನೇ ಔಷಧ, ನಾನೇ ಮಂತ್ರ, ನಾನೇ ಆದ್ಯ, ನಾನೇ ಅಗ್ನಿ, ನಾನೇ ಹೋಮದಲ್ಲಿ ಹಾಕುವ ಹುತ, ಎಲ್ಲವೂ ನಾನೇ ಆಗಿದ್ದೀನಿ ಅಂತೇಳಿ. ಅಂದ್ರೆ ಏನು ಇದರ ಅರ್ಥ? ಅಹಂ ಕ್ರತು ಅಂದ್ರೆ ಭಗವಂತ ನಾನೇ ಕ್ರತು. ಕ್ರತು ಅಂದ್ರೆ ಯಜ್ಞಯಾಗಾದಿಗಳು. ಕ್ರತುವಿಗೆ ಯಜ್ಞಕ್ಕೆ ವ್ಯತ್ಯಾಸ, ದೀಕ್ಷೆ ತಗೊಂಡು ಅದಾದ ಮೇಲೆ ಅವಭೃತ ಸ್ನಾನದವರೆಗೂ ಎಲ್ಲಾ ಯಜ್ಞ ಕ್ರಿಯೆಗಳು, ಒಂದೊಂದು ಯಜ್ಞ ಕ್ರಿಯೆ ಯಾವುದಿದೋ ಕ್ರತು, ಯಜ್ಞದ ಕ್ರಿಯೆಗಳಿಗೆ ಕ್ರತು. ಆ ಕ್ರಿಯೆಗಳೆಲ್ಲ ಒಟ್ಟಿಗೆ ಸೇರಿ ದೊಡ್ಡದಾಗಿ ಮಾಡುವಂತಹದ್ದು ಯಜ್ಞ. ಸೊ ಯಜ್ಞದಲ್ಲಿ ಹೋಮದಲ್ಲಿ ಹಾಕುವಂತಹದ್ದು. ಸೊ ಈ ಕ್ರತು ಯಜ್ಞ ಅನ್ನೋದು ಲಿಟಲ್ ಬಿಟ್ ಸಿಮಿಲರ್ ಇದ್ರು ಕೂಡ ಎರಡು ಒಂದು ವಿಧವಾದ ಪ್ರಕ್ರಿಯೆಗಳು. ಆದ್ರೆ ಎರಡು ನಾನೇ, ಭಗವಂತ ನಾನೇ ಕ್ರತು ಅಂದರೆ ಇದರ ಅರ್ಥ ಏನು ಅಂತೇಳಿ. ಅದೇ ವಿಧವಾಗಿ ನಾನೇ ಯಜ್ಞ ಅಂದರೆ ಅದರ ಅರ್ಥ ಏನು? ಯಾಕಂದ್ರೆ ಭಗವಂತ ಯಜ್ಞವಲ್ಲ, ಯಜ್ಞ ಬೇರೆ, ಯಜ್ಞ ಅನ್ನೋದು ಒಂದು ಜಡ, ಕ್ರತು ಅನ್ನೋದೊಂದು ಜಡ. ಸ್ವಧ ಅಂತ ಹೇಳಿದರೆ ಆ ಯಜ್ಞದಲ್ಲಿ ಪಿತೃತರ್ಪಣಾದಿಗಳಲ್ಲಿ ಕೊಡುವುದು ಸ್ವಧ. ನಾವು ಸ್ವಾಹ ಸ್ವಧ ಅಂತೀವಿ. ಸ್ವಾಹ ಅಂದರೆ ದೇವತೆಗಳಿಗೆ ಯಜ್ಞಯಾಗಾದಿಗಳಲ್ಲಿ ಸಮರ್ಪಣೆ ಮಾಡುವಾಗ ಸ್ವಾಹ ಅಂತ ಹೇಳುವುದು. ಪಿತೃತರ್ಪಣೆ ತರ್ಪಣಾದಿ ಕ್ರಿಯೆಗಳಲ್ಲಿ ಕೊಡುವಂತಹದ್ದು ಸ್ವಧ ಅಂತೇಳಿ. ಅವ್ಯವಾಹನನ್ನು ಆವಾಹನ ಮಾಡಿ, ಅಗ್ನಿದೇವರ ರೂಪಗಳೇ, ಅಗ್ನಿದೇವರು ಅವ್ಯವಾಹನನಾಗಿ ಅಗ್ನಿದೇವರನ್ನು ನಾವು ಸ್ಮರಣೆ ಮಾಡಿ ಅವ್ಯವಾಹನ ರೂಪಿಯಾದ ಅಗ್ನಿದೇವರ ಮೂಲಕವಾಗಿ ಎಲ್ಲ ದೇವತೆಗಳಿಗೆ ಯಜ್ಞದ ಮೂಲಕವಾಗಿ ತಲುಪಿಸುವುದು ಸ್ವಾಹ. ಸ್ವಾಹ ಅದಕ್ಕೆ ಸ್ವಾಹ ಸ್ವಧ ಇಬ್ಬರು ಅಗ್ನಿಯ ಹೆಣ್ಣಂದಿವೆ. ಸೊ ಸ್ವಾಹ ಅನ್ನುವುದು ಯಜ್ಞಗಳ ಮೂಲಕವಾಗಿ ದೇವತೆಗಳಿಗೆಲ್ಲವನ್ನು ಸೇರಿಸುವಂತಹದ್ದು. ಸ್ವಧ ಅನ್ನುವುದು ಪಿತೃತರ್ಪಣಾದಿಗಳಲ್ಲಿ ಮಾಡುವಂತಹದ್ದು, ಅದು ಒಂದು ವಿಧವಾದ ಅಗ್ನಿ. ಅಲ್ಲಿ ಕವ್ಯವಾಹನ ಅಂತೇಳಿ, ಕವ್ಯವಾಹನ ಯಜ್ಞಗಳಲ್ಲಿ ಆದರೆ ಕವ್ಯವಾಹನ ತರ್ಪಣಗಳಲ್ಲಿ, ಆ ಕವ್ಯವಾಹನ ಅನ್ನುವ ಅಗ್ನಿಯ ಮೂಲಕವಾಗಿ ಸ್ವಧ ಅಂತ ಪಿತೃದೇವತೆಗಳಿಗೆ ಸಮರ್ಪಣೆ ಮಾಡುವುದು. ಅದು ಎರಡು, ಕ್ರತು ಆಗಲಿ, ಯಜ್ಞ ಆಗಲಿ, ಸ್ವಧ ಆಗಲಿ, ಇವೆಲ್ಲವೂ ಜಡ ವಸ್ತುಗಳ. ಅಂದ್ರೆ ಸ್ವಧ ಅನ್ನುವುದು ಅಭಿಮಾನಿ ದೇವತೆ ಇದ್ದಾರೆ, ಆ ದೇವತೆಗಳ ಮೂಲಕವಾಗಿ ಮಾಡುವ ಕ್ರಿಯೆಯೂ ಇದೆ. ಅದೇ ವಿಧವಾಗಿ ಯಜ್ಞ, ಅಭಿಮಾನಿ ದೇವತೆ ಇದ್ದಾನೆ, ಯಜ್ಞ ಅನ್ನುವ ಕ್ರಿಯೆಯೂ ಇದೆ. ಸೊ ಭಗವಂತ ಏನು ಅಭಿಮಾನಿ ದೇವತೆಯೂ ಅಲ್ಲ ಅವನು, ಆ ಕ್ರಿಯೆಯೂ ಅಲ್ಲ ಅವನು. ಆದರೆ ಅವನು ನಾನೇ ಕ್ರತುವು, ನಾನೇ ಯಜ್ಞ, ನಾನೇ ಸ್ವರ, ನಾನೇ ಔಷಧ. ಔಷಧ ಅಂತ ಹೇಳಿದರೆ ಹವಿಸ್ಸು, ಮಂತ್ರ, ಆದ್ಯ, ಅಗ್ನಿ, ಹೋಮ, ಔಷಧ ಅಂತ ಹೇಳಿದರೆ ಔಷಧಿಗಳ ಮೂಲಕ, ಅಂದ್ರೆ ಯಜ್ಞಯಾಗಾದಿಗಳಲ್ಲಿ ಮೆಡಿಸಿನ್ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಔಷಧಿ, ಯಜ್ಞಯಾಗಾದಿಗಳಲ್ಲಿ ಸಮರ್ಪಣೆ ಮಾಡುವ ವಸ್ತುಗಳಿಗೆ ಕೂಡ ಔಷಧ ಅಂತ ಕರಿಬಹುದು. ಔಷಧಿಗಳ ಔಷಧಿ ಸಂಬಂಧವಾದದ್ದು ಔಷಧ ಅಂತ ಹೇಳಿ. ಸೊ ಮಂತ್ರ ಅಂದ್ರೆ ಹವಿಸ್ಸು, ಔಷಧ ಅಂದ್ರೆ ಹವಿಸ್ಸು ಅಂತ. ಸೊ ಇನ್ನೊಂದು ಮಂತ್ರಗಳು, ಹೇಳುವ ಮಂತ್ರಗಳು, ಅವು ಜಡ. ಅದೇ ವಿಧವಾಗಿ ಆದ್ಯ, ಅದರಲ್ಲಿ ಹಾಕುವ ತುಪ್ಪ, ಅಹಮೇವ ಆದ್ಯಂ, ತುಪ್ಪ, ತುಪ್ಪ ಜಡ. ಭಗವಂತ ತುಪ್ಪ, ಸರಿ, ತುಪ್ಪದ ಅಭಿಮಾನಿ ದೇವತೆ ಅಂತ ತಗೊಂಡ್ರೆ ತುಪ್ಪದ ಅಭಿಮಾನಿ ದೇವತೆಯೂ ದೇವರಲ್ಲ, ತುಪ್ಪವು ದೇವರಲ್ಲ, ಮತ್ತೆ ನಾನೇ ತುಪ್ಪ, ನಾನೇ ಅಭಿಮಾನಿ ದೇವತೆ ಅಂತ ಎಲ್ಲ ಹೇಳ್ಕೊಂಡಂತಾಯ್ತು. ಅಹಂ ಅಗ್ನಿ, ನಾನೇ ಅಗ್ನಿ. ಅಹಂ ಹುತಂ, ಹೋಮ, ಹೋಮದಲ್ಲಿ ಹಾಕುವ ವಸ್ತುಗಳೆಲ್ಲ ನಾನೇ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ನಮಗೆ ಎಲ್ಲಿ ಆದರೆ ನಿಯಮ್ಯ ನಿಯಾಮಕ ಭಾವ ಇರುತ್ತೋ ಅಲ್ಲಿ ಅಭೇದವನ್ನು ಹೇಳುವುದು ಶಾಸ್ತ್ರದಲ್ಲಿ ಬಹಳ ಸಹಜ. ಇದು ಶಾಸ್ತ್ರದಲ್ಲಿ ನಿಯಮ್ಯ ನಿಯಾಮಕ ಭಾವ ತುಂಬಾ ಇರುತ್ತೆ, ಆದ್ದರಿಂದ ಅಲ್ಲಿ ಹೇಳೋದಲ್ಲಿ ಆಶ್ಚರ್ಯ ಇಲ್ಲ. ಆದರೆ ಲೌಕಿಕ ವ್ಯವಹಾರದಲ್ಲಿ ಕೂಡ ಇಂತಹ ಪ್ರಯೋಗಗಳಿವೆ. ಲೌಕಿಕ ವ್ಯವಹಾರದಲ್ಲಿ ಕೂಡ ಅದು ಏನು ನಿಯಮ್ಯ ನಿಯಾಮಕ ಅಂತ ಹಾಗೇನು ಇಲ್ಲ. ಆದರೂ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಿದಂತೆ, ಲೋಕ ರೀತಿಯಲ್ಲಿ ಕಂಟ್ರೋಲ್ ಮಾಡಿದಂತೆ ಇರುವಾಗಲೂ ನಾವು ಆ ಪ್ರಯೋಗ ಮಾಡೋದು ಕಾಣ್ತೀವಿ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಒಂದು 20-30 ವರ್ಷದ ಕೆಳಗೆ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಎಲ್ಲ ಕಂಟ್ರೋಲ್ ಮಾಡ್ತಾ ಇರುವಾಗ ಎಲ್ಲರೂ ಹೇಳ ಮೈಕ್ರೋಸಾಫ್ಟ್ ಅಂದ್ರೆ ಬಿಲ್ ಗೇಟ್ಸ್ ಸೇರಿ, ಬಿಲ್ ಗೇಟ್ಸ್ ಈಸ್ ಮೈಕ್ರೋಸಾಫ್ಟ್ ಅಂತ ಹೇಳ್ತಾರೆ. ನಿಜವಾಗ ಅವನು ಮೈಕ್ರೋಸಾಫ್ಟ್, ಅವನು ಬಿಲ್ಡಿಂಗ್ ಅಲ್ಲ, ಅವನು ಅಲ್ಲಿರುವ ಆಫೀಸ್ ಅಲ್ಲ, ಅವನ ಆಫೀಸ್ ಸ್ಟಾಫ್ ಅಲ್ಲ, ಅವನು ಬೇರೆ, ಆ ಮೈಕ್ರೋಸಾಫ್ಟ್ ಕಂಪನಿ ಬೇರೆ. ಆದ್ರೆ ಬಿಲ್ ಸಾಫ್ಟೇ ಮೈಕ್ರೋಸಾಫ್ಟ್, ಮೈಕ್ರೋಸಾಫ್ಟೇ ಬಿಲ್ ಗೇಟ್ಸ್ ಅಂತ ಹೇಳಿ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ಗೆ ಅಭೇದದ ಒಂದು ಪ್ರಯೋಗ ಮಾಡ್ತಾರೆ ಲೌಕಿಕದಲ್ಲಿ. ನಿಜವಾಗ ಅವನು ಆಲ್ ಕಂಟ್ರೋಲರ್ ಅಲ್ಲ, ಅಫ್ಕೋರ್ಸ್ ಅವನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಈಸ್ ಇನ್ ಚಾರ್ಜ್, ಇನ್ ಚಾರ್ಜ್ ಇರುವಾಗಲೇ ಲೌಕಿಕ ವಿಷಯದಲ್ಲಿ ವೆನ್ ಹಿ ಇಸ್ ಕಂಟ್ರೋಲಿಂಗ್ ಲೈಕ್ ಎ ಅಡ್ಮಿನಿಸ್ಟ್ರೇಟರ್ ಓನರ್ ಇದ್ದಾಗ ಅವನನ್ನು ಅಭೇದ ವಾಕ್ಯ ಬಿಲ್ ಗೇಟ್ಸ್ ಇಸ್ ಮೈಕ್ರೋಸಾಫ್ಟ್ ಅಂತ ಪ್ರಯೋಗ ಮಾಡ್ತೀವಿ. ಹಾಗಿರುವಾಗ ಶಾಸ್ತ್ರಗಳಲ್ಲಿ ಭಗವಂತ ಬಿಲ್ ಗೇಟ್ಸ್ ಇಸ್ ನಾಟ್ ಪರ್ವೇಡಿಂಗ್ ಮೈಕ್ರೋಸಾಫ್ಟ್, ಒಂದೊಂದು ಸ್ಟಾಫ್ ಮೆಂಬರ್ ಮನಸ್ ಒಳಗೆ ಪ್ರವೇಶ ಮಾಡಲಿಲ್ಲ ಬಿಲ್ ಗೇಟ್ಸ್, ಆದರೂ ಹೇಳ್ಬಿಡ್ತೀವಿ. ಪರಮಾತ್ಮನ ಕೇಸ್ನಲ್ಲಿ ಭಗವಂತ ಪ್ರತಿ ಒಂದರ ಒಳಗೂ ತಾನು ಇದ್ದು ಪ್ರವೇಶ ಮಾಡಿ ಅದನ್ನು ನಿಯಮನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಅವನು ಆ ಹೆಸರನ್ನು ಅವುಗಳಿಗೆ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಅವನು ಅವುಗಳ ಭೋಕ್ತ, ನಿಯಾಮಕ ಎಲ್ಲವೂ ಆಗಿದ್ದಾನೆ. ಆದ ಹೆಸರು ಭಗವಂತನಿಗೆ ಮೂಲತಃ ಇತ್ತು, ಅವನು ಅವುಗಳಿಗೆ ಆ ಹೆಸರು ಕೊಟ್ಟಿದ್ದಾನೆ. ಆ ಹೆಸರು ಅವುಗಳಿಂದ ಪರಮಾತ್ಮನಿಗೆ, ಕ್ರತು ಅಂತ ಒಂದು ಹೆಸರು ಇದೆ ರೀ ಕ್ರತುವಿಗೆ, ಅದು ಪರಮಾತ್ಮನಿಗೆ ಆಮೇಲೆ ಆ ಹೆಸರು ಬಂತು ಅಂತ ಅಲ್ಲ. ಮೊದಲನೇದಾಗಿ ಪರಮಾತ್ಮನಿಗೆ ಎಲ್ಲ ಹೆಸರುಗಳು, ಎಲ್ಲ ಹೆಸರುಗಳು ಪರಮಾತ್ಮನ ಹೆಸರುಗಳು, ಅವುಗಳಿಗೆ ಒಂದು ವಿಶೇಷ ಅರ್ಥ ಇದೆ. ಒಂದೊಂದರೆ ಯಜ್ಞ ಎದ ಪೂಜಾಯಾಮ್ ಅಂತೇಳಿ, ಭಗವಂತ ಯಜ್ಞ ಅಂದ್ರೆ ಎಲ್ಲರಿಂದಲೂ ಪೂಜ್ಯನಾಗಿದ್ದಾನೆ. ಭಗವಂತ ಕ್ರತು, ಕ್ರಿಯ, ಎಲ್ಲ ಕಾರ್ಯಗಳು ಅವನೇ ಮಾಡುತ್ತಾನೆ, ಅವನು ಕ್ರಿಯಾತ್ಮಕನಾದವನು. ಅವನು ಸ್ವಧ, ಸು, ಅಧ ಎಲ್ಲ ಅಂದ್ರೆ ಸ್ವಾಸ್ಥ್ಯವನ್ನು ಕೊಡುವವನು, ಆಸ್ಪೀಷಿಯಸ್ನೆಸ್ ಅಂತೆ. ಔಷಧ, ಅದರಲ್ಲಿರುವ ಔಷಧ ಗುಣ ಅವನಲ್ಲಿದೆ ಮೂಲತಃ, ಅವನಿಗೆ ಆ ಹೆಸರಿದೆ. ಆದ್ದರಿಂದ ಮಂತ್ರ ಮನನಾತ್ರಾಯತೆ, ಜಡವಾದ ಮಂತ್ರ ರಕ್ಷಣೆ ಮಾಡೋದಿಲ್ಲ, ಭಗವಂತ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಮಂತ್ರ ಅಂದ್ರೆ ಮನನ ಮಾಡಿದೆ ರಕ್ಷಿಸುವವನು, ಅವನು ಮಂತ್ರ. ಅಂದ್ರೆ ಈ ಎಲ್ಲ ಹೆಸರುಗಳು ಭಗವಂತನಿಗೆ ಮೂಲತಃ ಅನಾದಿ ಕಾಲದಿಂದ ಅವನಿಗಿದೆ ಆ ಹೆಸರುಗಳು. ಅವನು ಆ ಹೆಸರುಗಳನ್ನು, ಒಂದೊಂದು ಹೆಸರನ್ನು ತಾನು ಅವುಗಳಿಗೆ ಮಾಡಿದ್ದಾನೆ. ಸೊ ಆದ್ದರಿಂದ ಆ ಹೆಸರುಗಳು ಅವನಿಗೆ ಮೂಲತಃ ಇರುವಂತಹ ಒಂದೊಂದು ಹೆಸರು ಅವನು ಆ ವಸ್ತುಗಳಿಗೆ ಕೊಟ್ಟಿದ್ದಾನೆ. ಜಡವಾದ ಅಗ್ನಿ ಪರಮಾತ್ಮ ಅಲ್ಲ, ಆದರೆ ಪರಮಾತ್ಮನಿಗೆ ಅಗ್ನಿ ಅಂತ ಹೆಸರಿದೆ. ಅಗ್ರೇ ನಯತಿ, ಮೊದಲನೇದವನಾಗಿ ಎಲ್ಲರನ್ನು ಲೀಡ್ ಮಾಡುವವನು. ಹೀ ಇಸ್ ದ ಲೀಡರ್ ಆಫ್ ಎವ್ರಿಥಿಂಗ್, ಹೀ ಲೀಡ್ಸ್ ಎವ್ರಿಥಿಂಗ್. ಆದ್ದರಿಂದ ಅಗ್ನಿ ಶಬ್ದದ ಮೂಲ ಅರ್ಥ ಎಲ್ಲವನ್ನೂ ನಡೆಸುವವನು ಅಂತ ಅರ್ಥ. ನಿಜವಾಗಿ ಅಗ್ನಿದೇವರು ಎಲ್ಲವನ್ನು ನಡೆಸುವುದಿಲ್ಲ. ಆದ್ದರಿಂದ ಪರಮಾತ್ಮ ಅಗ್ನಿದೇವರ ಅಭಿಮಾನಿ ದೇವತೆ ಇದ್ದಾನೆಲ್ಲ, ಬೆಂಕಿ ಅಭಿಮಾನಿ ದೇವತೆ. ಅಗ್ನಿದೇವರ ಒಳಗೆ ಪರಮಾತ್ಮ ಅಗ್ನಿ ಅಂತ ಹೆಸರಿನಲ್ಲಿದ್ದಾನೆ. ಜಡವಾದ ಅಗ್ನಿಯ ಒಳಗೂ ಭಗವಂತ ಅಗ್ನಿ ಅನ್ನುವ ಹೆಸರಿನಲ್ಲಿದ್ದಾನೆ. ಜಡವಾದ ಅಗ್ನಿಗೆ ಆ ಹೆಸರು ಭಗವಂತ ಕೊಟ್ಟಿದ್ದಾನೆ. ಅಗ್ನಿ ದೇವರಿಗೂ ಆ ಹೆಸರು ಭಗವಂತ ಕೊಟ್ಟಿದ್ದಾನೆ. ಮೂಲತಃ ಭಗವಂತನಿಗೆ ಆ ಹೆಸರಿದೆ. ಅವೆಲ್ಲದಕ್ಕೂ ಜಡವಾದ ಅಗ್ನಿಗಾಲದಲ್ಲಿ ಚೇತನ ಅಗ್ನಿ ಅಭಿಮಾನಿ ದೇವತೆಗಾಗಲಿ ತಾನು ಆ ಹೆಸರನ್ನು ಕೊಟ್ಟಿದ್ದಾನೆ. ಆಜ್ಯಂ ಅಂತ ಹೇಳಿದರೆ ಆ ಜ ಯ ಆ ಅಂತ ಹೇಳಿದ್ರೆ ಪೂರ್ಣವಾಗಿ ಜ ಜನನ ಕಾರ್ಯ, ಯ ಯಮನ ಕಾರ್ಯ, ನಿಯಮನ ಮಾಡುವುದು ಹುಟ್ಟಿಸುವುದು ಎಲ್ಲ ಅವನು ಮಾಡ್ತಾನೆ. ಆದ್ದರಿಂದ ಆದ್ಯ ಅಂದ್ರೆ ಅವನಿಗೆ ವಿಶೇಷವಾದ ಅರ್ಥ ಇದೆ. ತುಪ್ಪ, ತುಪ್ಪಕ್ಕೂ ಆದ್ಯ ಅಂತ ಕರಿತೀವಿ. ಅದು ನಮಗೇನ್ ಮಾಡುತ್ತೆ, ನಮ್ಮ ಒಳಗಿದ್ದು ನಮ್ಗೆ ಸ್ವಲ್ಪ ಎನರ್ಜಿ ಕೊಡುತ್ತೆ, ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಮೇಂಟೈನ್ ಮಾಡ್ಲಿಕ್ಕೆ. ಅದಕ್ಕೆ ಅದು ಆದ್ಯ ಲಿಮಿಟೆಡ್ ಸೆನ್ಸ್ ನಲ್ಲಿ ಆದ್ಯ ಅನ್ನುವ ಅರ್ಥಕ್ಕೆ ಸರಿ ಹೋಗುತ್ತೆ. ಪರಮಾತ್ಮನಿಗೆ ಪೂರ್ಣವಾಗಿ ಆದ್ಯ ಅನ್ನೋ ಹೆಸರು ಹೋಗುತ್ತೆ. ಆದ್ದರಿಂದ ಪರಮಾತ್ಮನಿಗೆ ಮೂಲತಃ ಆದ್ಯ ಅನ್ನೋ ಹೆಸರಿದೆ. ತುಪ್ಪದ ಒಳಗೆ ಇದ್ದು ಅವನು ಆ ತುಪ್ಪಕ್ಕೆ ಆ ಹೆಸರು ಕೊಟ್ಟಿದ್ದಾನೆ. ತುಪ್ಪಗೆ ಆ ಹೆಸರು ಆಮೇಲೆ ಬಂತು. ಮೊದಲು ಪರಮಾತ್ಮನಿದೆ ಒರಿಜಿನಲ್ ಆಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಪ್ರತಿಯೊಂದು ಹೆಸರು ಅವನಿದಾಗಿದೆ. ಅವನು ಆ ಒಂದೊಂದು ಹೆಸರನ್ನು ಆಯಾ ವಸ್ತುಗಳ ಒಳಗೆ ತಾನು ನಿಂತು ಅವುಗಳನ್ನು ನಿಯಮನ ಮಾಡುತ್ತಾ, ಅವೆಲ್ಲವೂ ನಿಯಮ್ಯ ವಸ್ತುಗಳು, ತಾನು ನಿಯಾಮಕ. ಹೀಗೆ ಪ್ರತಿಯೊಂದರ ಒಳಗೂ ತಾನು ಇದ್ದು ನಿಯಮ್ಯ ನಿಯಾಮಕ ಭಾವದಿಂದ ಅಂದ್ರೆ ಅವುಗಳನ್ನು ನೇಮಿಸುವವನು ಅವನು. ಆದ್ದರಿಂದ ಆ ಹೆಸರುಗಳು ಅವನಿಗೆ ಅನ್ವಯವಾಗುತ್ತೆ. ಹೀಗೆ ಇರುವಾಗ ನಾವು ಲೌಕಿಕದಲ್ಲಿ ಹೇಗೆ ಪ್ರಯೋಗ ಮಾಡ್ತೀವೋ ಹಾಗೆ ಶಾಸ್ತ್ರದಲ್ಲಿ ಆ ಪ್ರಯೋಗ ಮಾಡ್ತೀವಿ. ಪ್ರಯೋಗ ಮಾಡಿದಾಗ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು, ಅನುಸಂಧಾನ ಇರಬೇಕಾಗಿದ್ದು, ಅವನು ಅವು ಎಲ್ಲದರನ್ನು ನಿಯಮನ ಮಾಡ್ತಾನೆ, ನಿಯಾಮಕನಾಗಿದ್ದಾನೆ, ಅವೆಲ್ಲದರ ಒಳಗೂ ಪ್ರವೇಶ ಮಾಡಿ ಇದ್ದಾನೆ, ಅವೆಲ್ಲವೂ ಅವನದೇ ಹೆಸರುಗಳಾಗಿದೆ, ಅವನು ಆ ಹೆಸರುಗಳನ್ನು ಅವುಗಳಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ಅಭೇದ ವಾಕ್ಯಗಳನ್ನು ಹೇಳ್ತಾರೆ. ಅಭೇದ ವಾಕ್ಯವನ್ನು ಹೇಳಿದಾಗ ಜಡವಾದ ಆ ವಸ್ತುವೇ ಪರಮಾತ್ಮ ಅಂತ ನಾವು ಅಭೇದ ಚಿಂತನೆಯನ್ನು ಮಾಡಬಾರದು. ಸ್ವರೂಪತಃ ಅಭೇದವಿಲ್ಲ, ಆದರೆ ನಿಯಮ್ಯ ನಿಯಾಮಕತೆಯ ಅವನು ಆ ಅಭೇದ ವಾಕ್ಯಗಳಿಂದ ತಿಳಿಯಲ್ಪಡುತ್ತಾನಷ್ಟೇ ಹೊರತು ನಿಜವಾದ ಅಭೇದ ಇಲ್ಲ. ಈ ನಾನ್ ಡಿಫರೆಂಟ್ ಫ್ರಮ್ ತುಪ್ಪ ಅಂತ ಹೇಳಬಾರದು. ಈಸ್ ಇನ್ಸೈಡ್ ತುಪ್ಪ, ಬಟ್ ಈಸ್ ಡಿಫರೆಂಟ್ ಫ್ರಮ್ ತುಪ್ಪ, ಬಟ್ ತುಪ್ಪ ಅವನಿಂದ ನಿಯಮ್ಯವಾಗಿದೆ, ಅವನು ಅವುಗಳಿಗೆ ನಿಯಾಮಕನಾಗಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹೀಗೆ ಈ ಅಭೇದ ವಾಕ್ಯಗಳಿಗೆ ಬಹಳ ಆಳವಾದ ಅರ್ಥ ಇದೆ. ನಾವು ಸ್ಥೂಲವಾದ ಅರ್ಥ ತಗೊಂಡು ಅದ್ವೈತ ಮಾರ್ಗದಲ್ಲಿ ಹೋಗಬಾರದು. ಅಂದರೆ ಅದಾದ ಮೇಲೆ ನೆಕ್ಸ್ಟ್ ಅದೇ ಪಿತಾ ಅಹಂ ಅಸ್ಯ ಜಗತಃ ಮಾತಾ ಧಾತ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ರುಕ್ಸಾಮ ಎದುರೇವತ. ನಾವು ಪ್ರಸಿದ್ಧವಾಗಿರುವ ಒಂದು ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಬಂಧುಸ್ಥ ಶಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಅಂತ ಹೇಳಿದಾಗ, ಓಹೋ ತಾಯಿ, ತಾಯಿಯೇ ದೇವ ಭಗವಂತ ಅಂತ ಹೇಳಿ. ಅದಕ್ಕೆ ನಾವು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳಿದಾಗ ತಾಯಿಗೆ ಭಗವಂತನಿಗೆ ಅಭೇದ ಚಿಂತನೆಯ ಮಾಡುವ ಪ್ರಮಾಣ ಮಾಡಬಾರದು. ತಾಯಿಯ ಒಳಗೆ ಭಗವಂತ ಇದ್ದಾನೆ. ಇದ್ದು ಮಾತಾ ಅನ್ನುವ ಹೆಸರು ಅನಾದಿ ಕಾಲದಿಂದ ಭಗವಂತನಿಗಿದೆ. ನಮಗೆ ತಾಯಿಯಾಗಲಿ ತಂದೆಯಾಗಲಿ ಒಂದು ಜನ್ಮದಲ್ಲಿ ಬಂದರೆ ಆ ಜನ್ಮದಲ್ಲಿ ಮಾತ್ರ ಅವರು ತಾಯಿ ತಂದೆ, ಇನ್ನೊಂದು ಜನ್ಮದಲ್ಲಿ ಇನ್ನೂ ಯಾರು ತಾಯಿ ತಂದೆ, ಇನ್ನೊಂದು ಜನ್ಮದಲ್ಲಿ ಇನ್ನೂ ಯಾರು ತಾಯಿ ತಂದೆ. ತಾಯಿ ತಂದೆಗಳು ಬದಲಾಗ್ತಾ ಇರ್ತಾರೆ, ಆದರೆ ಎಲ್ಲ ಜನ್ಮಗಳಲ್ಲಿಯೂ ಭಗವಂತ ತಾಯಿ ತಂದೆಯಾಗಿರ್ತಾನೆ. ಆದ್ದರಿಂದ ನಿಜವಾದ ತಾಯಿ ತಂದೆ ಅವನು. ಆದರೆ ತಾಯಿ ತಂದೆ ಮಾತಾ ಪಿತಾ, ತಾಯಿ ತಂದೆ ಅಂದ್ರೆ ಕನ್ನಡದಲ್ಲಿ ಅದಕ್ಕೆ ಅಷ್ಟು ವಿಶೇಷವಾದ ಅರ್ಥ ಇಲ್ಲ. ತಾಯಿ ತಂದೆ ಅಂದ್ರೆ ಸುಲಭವಾಗಿ ತಿಳ್ಕೊಳ್ತೀವಿ. ಆದರೆ ಸಂಸ್ಕೃತದಲ್ಲಿ ಪಿತಾ ಮಾತಾ ಅನ್ನುವ ಶಬ್ದಗಳಿಗೆ ವಿಶೇಷವಾದ ಅರ್ಥ ಇದೆ. ಭಗವಂತ ಪಿತಾ, ಪಾತಿ ನಿಜವಾದ ರಕ್ಷಕ, ನಮ್ಮನ್ನು ತಂದೆ ರಕ್ಷಣೆ ಮಾಡ್ತಾನೆ. ಅದು ಲಿಮಿಟೆಡ್ ಆಗಿ ರಕ್ಷಣೆ ಮಾಡ್ತಾನೆ, ನಮ್ಗೇನೋ ಆಕ್ಸಿಡೆಂಟ್ ಆಯ್ತಾ ಅವನೇನು ಮಾಡ್ಲಕ. ಸೊ ಒಳಗೆ ನಮ್ಮ ತಂದೆ ತಾಯಿಗಳು ನಮ್ಮ ಒಳಗೆ ಪ್ರವೇಶ ಮಾಡಿ ಇಲ್ಲ, ಅದೇ ಭಗವಂತ ನಮ್ಮ ಒಳಗೆ ಇದ್ದಾನೆ. ಒಳಗೆ ಇದ್ದು ಅವನು ಪಿತಾ ಅಂತ ಕರೆಯಲ್ಪಡುತ್ತಾನೆ. ಯಾಕೆ ಅಂತ ಹೇಳಿದರೆ ಪಾತಿ, ಪತಿ ಅಂದ್ರೂ ರಕ್ಷಕ, ಪಿತಾ ಅಂದ್ರೂ ರಕ್ಷಕ. ಈ ರಕ್ಷಕತ್ವ ಭಗವಂತ ಮಾಡುವುದು ಅತ್ಯದ್ಭುತವಾದ ರಕ್ಷಕತ್ವ. ತಂದೆ ಮಾಡುವ ರಕ್ಷಣೆ ಲೌಕಿಕ ವಿಷಯದಲ್ಲಿ ಏನೋ ರಕ್ಷಣೆ ಮಾಡ್ತಾನೆ, ಭಗವಂತ ಮಾಡುವ ರಕ್ಷಣೆ ಎಂತಾದ್ದು ಅಂತ ಹೇಳಿದರೆ ಆ ಪಿತಾ ಶಬ್ದ ಅವನಿಗೆ ಹೇಗೆ ನಾವು ನೋಡಬೇಕು ಅಂತ ಹೇಳಿದರೆ, ನಾವು ಒಂದು ಅನಾದಿ ಕಾಲದಿಂದ ಇರುವ ಜೀವ, ಜೀವನಿಗೆ ಸೃಷ್ಟಿ, ಜೀವನನ್ನು ಭಗವಂತ ಸೃಷ್ಟಿ ಮಾಡಿಲ್ಲ ಅನಾದಿ ಕಾಲದಿಂದ ನಾವು ಕೇಳ್ತೀವಿ. ಅನಾದಿ ಕಾಲದಿಂದ ಜೀವ ಇದ್ದಾನೆ, ಭಗವಂತ ನಿಯಮನ ಮಾಡ್ತಾ ಇದ್ದಾನೆ. ಆದರೆ ಅನಾದಿ ಕಾಲದಿಂದ ಜೀವ ಇದ್ದಾನೆ ಅಂದರೆ ಭಗವಂತ ಇರಬೇಕು ಅಂತ ರಕ್ಷಣೆ ಒಳಗೆ ಇದ್ದು ಬಿಂಬನಾಗಿ ಪ್ರತಿಬಿಂಬ ರೂಪಿಯಾದ ಈ ಜೀವನ ಒಳಗೆ ಬಿಂಬರೂಪನಾಗಿ ಭಗವಂತ ನೆಲೆಸಿದ್ದು ಆ ಜೀವನ ರಕ್ಷಣೆ ಮಾಡ್ತಾ ಇದ್ದಾನೆ. ನೀನು ನಿತ್ಯನಾಗಿ ಇರಬೇಕು, ನೀನು ನಾಶವಾಗದೆ ನಾನು ನೋಡ್ತೀನಿ ಅಂತೇಳಿ ಭಗವಂತ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಅಚ್ಛೇದ್ಯೇ ಮದಾಶಯೇ ಮಕ್ಲೇದ್ಯೋ ಸ್ವಶ್ಯೇವಚ ಅಂತ ಹೇಳಿದಂತೆ, ಯಾವ ಕತ್ತಿ ಯಾವ ವೆಪನ್ನು ಈ ಜೀವನನ್ನು ನಾಶ ಮಾಡಲಾರದು. ಪ್ರಪಂಚದಲ್ಲಿರುವ ಯಾವ ಶಕ್ತಿ ಕೂಡ, ಈವನ್ ಒಂದು ದೊಡ್ಡ ದೊಡ್ಡ ಮಹರ್ಷಿಗಳು ಶಾಪ ಕೊಟ್ಟರು ಕೂಡ ಈ ಜೀವ ನಾಶವಾಗದಂತ ಒಂದು ಮಹರ್ಷಿ ಶಾಪ ಕೊಟ್ಟಾನ ಆಗೋದಿಲ್ಲ. ದೇವರು ಎಲ್ಲ ಶಕ್ತಿಗಳನ್ನು ಮೀರಿ ನಿಂತು ಎಂತಹ ನಿಮಿತ್ತ ಇದ್ದರೂ ಕೂಡ ಯಾವ ವಿಧವಾಗಿಯೂ ಜೀವ ನಾಶವಾಗದೆ ರಕ್ಷಣೆ ಮಾಡ್ತಾ ಇದ್ದಾನೆ. ಅಂದ್ರೆ ಪ್ರತಿಯೊಂದು ಜೀವದ ರಕ್ಷಣಾ ಕಾರ್ಯ ಅತ್ಯದ್ಭುತವಾಗಿ ಅನಾದಿ ಕಾಲದಿಂದ ಅನಂತಕ ಮೋಕ್ಷಕ್ಕೆ ಹೋದ ಮೇಲೂ ಜೀವ ನಾಶವಾಗುವುದಿಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಜೀವದ ರಕ್ಷಣೆಯನ್ನು ಮಾಡ್ತಾನೆ. ಆದ್ದರಿಂದ ಅವನು ನಿಜವಾದ ಪಿತ. ಆದ್ದರಿಂದ ಪಿತಾ ಅಹಂ ಅಸ್ಯ ಜಗತಃ, ಈ ಸಮಸ್ತ ಪ್ರಪಂಚಕ್ಕೆ ನಾನು ತಂದೆ ಆಗಿದ್ದೀನಿ. ತಂದೆ ಅಂದ್ರೆ ಸಾಮಾನ್ಯವಾಗ ತಂದೆ ಅಲ್ಲ, ರಕ್ಷಕನಾಗಿ ಪ್ರತಿಯೊಂದು ಜೀವದ ರಕ್ಷಣೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಜೀವ ಒಂದು ದೇಹವನ್ನು ಧಾರಣೆ ಮಾಡ್ತೀವಿ, ದೇಹವನ್ನು ಧಾರಣೆ ಮಾಡಿ ಒಂದು 50 ವರ್ಷ 60 ವರ್ಷ 70 ವರ್ಷ 80 ವರ್ಷ 100 ವರ್ಷ ಎಷ್ಟೋ ವರ್ಷ ಜೀವ ಆಯುಷ್ ಇಡಬೇಕಂದ್ರೆ ಅಷ್ಟು ಆಯುಷ್ ಇದ್ದಷ್ಟು ಎಷ್ಟು ಭಗವಂತ ನಿರ್ಣಯ ಮಾಡಿದ್ದಾನೋ ಅಷ್ಟು ಕಾಲ ಭಗವಂತ ಅವನ ರಕ್ಷಣೆಯನ್ನು ಮಾಡ್ತಾನೆ. ಅಂದ್ರೆ ದೇಹದ ರಕ್ಷಣವು ಜೀವದ ರಕ್ಷಣೆ ಆಯಿತು, ದೇಹದ ರಕ್ಷಣೆ ಅವನು ಮಾಡ್ತಾನೆ. ಆದ್ದರಿಂದ ಅವನು ನಿಜವಾದ ಪಿತ, ಅಂದರೆ ರಕ್ಷಣೆ ಮಾಡುವವನು ಅಂತೇಳಿ. ಅಹಂ ಅಸ್ಯ ಜಗತಃ ಪಿತ ಅಂದರೆ ಅದು ಸುಮ್ಮನೆ ಈ ಜಗತ್ತಿಗೆಲ್ಲ ಅವನು ತಂದೆ ಅಂತೆ ಅಂತ ಸ್ಥೂಲವಾದ ಅಷ್ಟು ಮಾತ್ರ ಅರ್ಥವಲ್ಲ. ಅವನು ಈ ಸಮಸ್ತ ಜಗತ್ತಿಗೆ ಅತ್ಯದ್ಭುತವಾದ ಶಾಶ್ವತವಾದ ನಿತ್ಯವಾದ ತಂದೆಯ ರೂಪದಲ್ಲಿ ನಿಂತು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತೇಳಿ. ಮತ್ತೆ ಮಾತಾ ಅಂತ ಹೇಳಿದರೆ ತಾಯಿ, ಏನು ಮಾತಾ ಮೀತ್ವ ರಕ್ಷತಿ, ತಾಯಿಗೆ ಮಗು ಅತ್ರೆ ಮಗು ಯಾಕೆ ಅಳ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಹಸಿವಿಗೆ ಅಳ್ತಾ ಇದ್ದಾನೆ, ನಿದ್ದೆಗೆ ಅಳ್ತಾ ಇದ್ದಾನೆ, ಸೊ ಇಮ್ಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಾನೆ ಲೌಕಿಕವಾಗಿ. ಆದರೆ ಅದು ಲಿಮಿಟೆಡ್ ಆಗಿ, ತಾಯಿ ಮಗುವಿನ ಬೇಕಾಗಿದ್ದು ತಿಳ್ಕೊಂಡು ರಕ್ಷಣೆ ಮಾಡುವುದು ಲಿಮಿಟೆಡ್. ಒಂದೊಂದ್ಸಾರಿ ತಾಯಿ ಒಂದೊಂದ್ಸಾರಿ ಗೊತ್ತು ಮಗು ಯಾಕೆ ಅಳ್ತಾನೆ ಗೊತ್ತಾಗೋದಿಲ್ಲ. ಸೊ ಆದರೆ ಎಲ್ಲರಿಗಿಂತ ಬಹಳ ಹತ್ತಿರ ಇರುವಂತಹವಳು ತಾಯಿ. ಸೊ ಆದ್ದರಿಂದ ತಾಯಿ ಎಲ್ಲರನ್ನು ತಾನು ಲೌಕಿಕ ವಿಷಯದಲ್ಲಿ ರಕ್ಷಣೆ ಮಾಡಲಿಕ್ಕೆ ಆದಷ್ಟು ಮಾಡ್ತಾನೆ. ಆದರೆ ಭಗವಂತ ಅವನು ಮಾತಾ ಅಂತ ಹೇಳಿದರೆ ಅವನು ತಾಯಿ ನಮ್ಮ ಒಳಗೆ ಪ್ರವೇಶ ಮಾಡಲಿಲ್ಲ, ಭಗವಂತ ನಮ್ಮ ಒಳಗೆ ಪ್ರವೇಶ ಮಾಡಿದ್ದಾನಾದ್ದರಿಂದ ನಮಗೆ ಏನು ಬೇಕು ಅನ್ನುವುದು ಅವನಿಗೆ ತಿಳಿಯೋದು ಮಾತ್ರವಲ್ಲ, ನಮಗೆ ಏನು ಬೇಕೋ ನಾವು ನಿಶ್ಚಯ ಮಾಡುವುದಿಲ್ಲ. ನಮಗೆ ಇದು ಬೇಕು ಅಂತ ಫೀಲಿಂಗ್ ಕೊಡುವುದು ಅವನೇ. ನಮಗೆ ಇದು ಬೇಕಂತ ತಾಯಿ ವಿಷಯದಲ್ಲಿ ನಮ್ಗೆ ಏನು ಬೇಕೋ ತಾಯಿ ಅದು ಕೊಡ್ತಾಳೆ. ಆದರೆ ತಾಯಿ ಅದು ಇಚ್ಛೆಯನ್ನು ಉಂಟು ಮಾಡುವುದಿಲ್ಲ, ಇಚ್ಛೆ ಮಗುಗೆ ಬರುತ್ತೆ ಆಮೇಲೆ ಆ ಇಚ್ಛೆಯನ್ನು ಪೂರೈಸ್ತಾಳೆ ತಾಯಿ ಅಷ್ಟೇ. ಭಗವಂತನ ವಿಷಯದಲ್ಲಿ ಹಾಗಲ್ಲ, ಇಚ್ಛೆ ಬರುವಂತೆ ಅವನು ಮಾಡ್ತಾನೆ, ಇಚ್ಛೆಯನ್ನು ಪೂರೈಸುವುದು ಅವನೇ ಮಾಡ್ತಾನೆ. ಹೀಗೆ ಅವನ ಅತ್ಯದ್ಭುತವಾದ ಕ್ರಿಯೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾದ ತಾಯಿ ಮಾಡುವುದಕ್ಕೆ ಭಗವಂತ ಮಾಡುವುದಕ್ಕೆ ಕಂಪ್ಯಾರಿಸನ್ನೇ ಇಲ್ಲ. ಭಗವಂತ ಅನಾದಿ ಕಾಲದಿಂದ ತಾಯಿ ಒಂದು ಜನ್ಮಕ್ಕೆ, ಭಗವಂತ ಅನಾದಿಯಿಂದ ಅನಂತ ಕಾಲವರೆಗೂ ಇರೋದು ಒಂದು ಡಿಫರೆನ್ಸ್ ಇದೆ. ಅಷ್ಟೇ ಅಲ್ಲದೆ ಭಗವಂತ ಮಾಡುವ ರೀತಿಯಲ್ಲಿ ಕೂಡ ಬಹಳ ಡಿಫರೆನ್ಸ್ ಇದೆ. ಅವನು ನಮಗೆ ಜ್ಞಾನ ಇಚ್ಛಾ ಕ್ರಿಯಾ ಶಕ್ತಿಗಳನ್ನು ಒಳಗೆ ಇದ್ದು ಪ್ರದಾನ ಮಾಡ್ತಾನೆ, ಪ್ರದಾನ ಮಾಡಿ ಅವುಗಳಿಗೆ ತಕ್ಕಂತೆ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ, ಅದಕ್ಕೆ ತಕ್ಕಂತೆ ನಮ್ಮಿಂದ ಎಲ್ಲವನ್ನು ಮಾಡಿ ಮಾಡಿಸ್ತಾನೆ. ಆದ್ದರಿಂದ ಅವನು ನಿಜವಾದ ಮಾತಾ ಅಂತ ಹೇಳಿ ತಾಯಿ ಅಂತೇ ಆಗಿದ್ದಾನೆ. ಆಮೇಲೆ ಧಾತ ಅಂತ ಹೇಳಿ, ಧಾತ ಅಂದ್ರೆ ಏನು, ಪೋಷಕ, ಧಾರಣೆ ಪೋಷಣ, ಧಾರಣ ಪೋಷಣ ಯೋಗ ಅಂತೇಳಿ. ಅವನು ಧಾತು, ಧಾತ, ಧಾತ ವಿಧಾತ ಅಂದ್ರೆ ಚತುರ್ಮುಖ ಬ್ರಹ್ಮನಿಗೂ ವಿಧಾತ ಧಾತ ಅಂತ ಕರೀತಾರೆ. ಧಾತ ಅಂತ ಹೇಳಿದ್ರೆ ಪೋಷಕ, ಇದು ಕೂಡ ಭಗವಂತ ಪೋಷಕ ಅಂತ ಹೇಳಿದರೆ, ಒಂದು ಧಾತ ನಮಗೆ ಒಂದು ಜನ್ಮದಲ್ಲಿ ಒಬ್ಬನು ಪೋಷಕ ಇರಬಹುದು, ಅವನನ್ನು ಧಾತ ಅಂತ ಆ ಜನ್ಮ ಕರಿತೀವಿ, ಅದು ಲಿಮಿಟೆಡ್ನೆಸ್. ಭಗವಂತ ಪೋಷಕ ಅಂತ ಹೇಳಿದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅವನು ಪೋಷಕ. ಅವನು ಪೋಷಣೆ ಮಾಡುವುದೇನು ದೇಹ ಪೋಷಣೆ ಮಾತ್ರವಲ್ಲ, ನಮ್ಮ ದೇಹವನ್ನು ಪೋಷಣೆ ಮಾಡುವುದು ನಮಗೆ ಪೋಷಣೆ ಅಷ್ಟೇ ಕಾಣಿಸುತ್ತೆ. ನೀವು ಊಟ ಹಾಕ್ತೀವಿ, ಊಟ ಹಾಕಿದ ಅವನು ಚೆನ್ನಾಗಿ ತಿಂತಾನೆ, ಒಳ್ಳೆ ಎನರ್ಜಿ ಬರುತ್ತೆ, ಶಕ್ತಿ ಬರುತ್ತೆ, ರಕ್ತ ಬರುತ್ತೆ, ಎಲ್ಲ ಕಾರ್ಯಗಳು ಚಟುವಟಿಕೆಗಳು ಆಕ್ಟಿವಿಟೀಸ್ ಮಾಡಲಿಕ್ಕಾಗತ್ತೆ. ಇದು ಧಾತ ಪೋಷಕತ್ವ ನಾವು ಚಿಂತನೆ ಇಮ್ಯಾಜಿನ್ ಮಾಡ್ಕೋಬಹುದು. ಆದರೆ ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಿಶೇಷವಾದ ಪೋಷಕತ್ವದ ಶಕ್ತಿಗಳಿವೆ. ಅದೇನಂತ ಹೇಳಿದ್ರೆ ದೇಹದ ಪೋಷಣೆ ಮಾತ್ರ ಅಲ್ಲ, ಮನಸ್ಸಿನ ಪೋಷಣೆ. ಮನಸ್ಸಿನ ಪೋಷಣೆ ಮಾಡುವವರು ಯಾರು? ಓಹೋ, ನಾವು ತಿನ್ನೋ ಊಟವೇ ಮನಸ್ಸಿಗೆ ಹೋಗುತ್ತೆ ರೀ, ಆ ಮನಸ್ಸಿಗೆ ಹೋಗುತ್ತೆ ಅಂದ್ರೆ ಮನಸ್ಸಿಗೆ ಹೋಗಲಾಡಿಸುವುದು ಯಾರು? ಭಗವಂತ ಒಳಗೆ ನಿಂತು ಆ ಊಟವನ್ನು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಾಂ ದೇಹಮಷ್ಟ ಅಂತೇಳಿ, ಆ ಎಲ್ಲ ಪ್ರಾಣಿಗಳ ಒಳಗೆ ದೇಹದ ಒಳಗೆ ಭಗವಂತ ವೈಶ್ವಾನರನಾಗಿ ದೇಹಕ್ಕೆ ಪೋಷಣೆ ಕೊಡುವುದು ಮಾತ್ರವಲ್ಲದೆ ಮನಸ್ಸಿಗೆ ಪೋಷಣೆ ಕೊಡ್ತಾನೆ. ಮನಸ್ಸಿಗೆ ಪೋಷಣೆ ಕೊಡುವುದು ಮಾತ್ರವಲ್ಲದೆ ವಾಕ್ಗೆ, ಇಂದ್ರಿಯಗಳಿಗೆ, ಎಲ್ಲದಕ್ಕೂ ಕೂಡ ಭಗವಂತ ಪೋಷಣೆಯನ್ನು ಕೊಡ್ತಾನೆ. ಆದ್ದರಿಂದ ಅವನು ನಿಜವಾದ ಧಾತ, ಧಾರಣ ಶಕ್ತಿಯಿಂದ, ಪೋಷಣ ಶಕ್ತಿಯಿಂದ ನಮ್ಮನ್ನು ಕಾಪಾಡುವವನು ಅವನೇ ಆಗಿದ್ದಾನೆ. ಆದ್ದರಿಂದ ಅವನು ಧಾತ, ಪೋಷಕನು ಅವನೇ ಆಗಿದ್ದಾನೆ ಅಂತ ಹೇಳಿ ಪಿತಾಮಹ ಅಂತ ಹೇಳಿ. ಪಿತಾಮಹ ಅಂತ ಹೇಳಿದರೆ ತಂದೆ, ತಂದೆ ಅಂತ ಹೇಳಿ. ಅಷ್ಟು ಅದು ಲೌಕಿಕವಾದ ಅರ್ಥ. ಅದು ಶಾಸ್ತ್ರದಲ್ಲಿ ಪಿತಾಮಹ ತಂದೆ ತಂದೆ ಅಂದ್ರೆ ಪೂಜ್ಯ ಅನ್ನುವ ಅಂದ್ರೆ ಭಗವಂತ ಪಿತಾಮಹನಾಗಿದ್ದಾನೆ ಅಂದ್ರೆ ಪಿತಾ ಮಹ ಮಹತ್ತರವಾದ ಪಿತ. ಪಿತಾಮಹ ಅಂದ್ರೆ ತಂದೆ ತಂದೆ ಅಂತ ಲೌಕಿಕವಾದ ಅರ್ಥ. ಆದರೆ ಪಿತಾಮಹ ಮಹತ್ತರವಾದ ಪಿತ ಅಂದ್ರೆ ಪೂಜ್ಯ, ಪೂಜ್ಯ ಅನ್ನುವ ಮಹತ್ತರ ಮಹಂ ಮಹಿಮಾನ್ವಿತನಾದಂತಹ ಪಿತ. ಪಿತಾಂತಂತೆ ಬಂದಿದೆ ಇಲ್ಲಿ. ಪಿತಾಮಹ ಅಂತ ಹೇಳಿದರೆ ಪೂಜ್ಯನಾಗಿದ್ದಾನೆ ಭಗವಂತ. ಆದ್ದರಿಂದ ಈ ಪಿತಾಮಹ ಅನ್ನುವ ಶಬ್ದ ಭಗವಂತ ಎಲ್ಲರಿಂದಲೂ ಪೂಜ್ಯನಾಗಿದ್ದಾನೆ, ಎಲ್ಲರಿಗೂ ಪಿತಾಮಹ. ತಂದೆಯ ತಂದೆ ಅಂದ್ರೆ ತಂದೆಯೇ ಪೂಜ್ಯನಾಗಿದ್ದಾನೆ. ತಂದೆಯ ತಂದೆ ಅಂದ್ರೆ ತುಂಬಾ ಪೂಜ್ಯ ಅಂತ ತಕೊಂಡರೆ ಉಪಲಕ್ಷಣತೆಯ ಅಂದ್ರೆ ಉದಾಹರಣೆ ತಕೊಂಡರೆ ಆವಾಗ ಭಗವಂತ ಎಲ್ಲರಿಂದಲೂ ಸಂಪೂರ್ಣ ಪೂಜ್ಯ. ಸಮಸ್ತ ದೇವತೆಗಳಿಂದ ಬ್ರಹ್ಮರುದ್ರಾದಿಗಳಿಂದಲೂ ಪೂಜ್ಯನಾಗಿದ್ದಾನೆ. ನಮ್ಮಿಂದ ಎಲ್ಲ ದೇವತೆಗಳು ಪೂಜ್ಯರು, ಆ ದೇವತೆಗಳಿಂದ ಬ್ರಹ್ಮರುದ್ರಾದಿಗಳು ಇತ್ಯಾದಿಗಳೆಲ್ಲರೂ ಪೂಜ್ಯರು, ಬ್ರಹ್ಮವಾಯುರುದ್ರ ಇವರೆಲ್ಲ ಅವರಿಂದಲೂ ಭಗವಂತ ಪೂಜ್ಯನಾಗಿದ್ದಾನೆ. ಅವನು ಸರ್ವಪೂಜ್ಯ. ಸೊ ಹೀಗೆ ಭಗವಂತ ಸರ್ವಪೂಜ್ಯನಾಗಿದ್ದಾನೆ, ಎಲ್ಲರಿಂದಲೂ ಪೂಜ್ಯನಾಗಿದ್ದಾನೆ. ವೇದ್ಯಂ ಅಂತ ಹೇಳಿ, ವೇದ್ಯಂ ಅಂತ ಹೇಳಿದ್ರೆ ವಿದು ಅಂದ್ರೆ ವಿದು ಜ್ಞಾನ, ವಿದು ತಿಳಿಯುವುದು. ಅವನು ವೇದ್ಯ ಅಂದ್ರೆ ತಿಳಿಯಲಕ್ಕೆ ಯೋಗ್ಯನಾದವನು. ನಾವು ಪ್ರಪಂಚದಲ್ಲಿ ಯಾವುದರ ಬಗ್ಗೆ ತಿಳಿಬೇಕು ಅಂದ್ರೆ ಎಲ್ಲ ಅನೇಕ ವಸ್ತುಗಳ ಬಗ್ಗೆ ನಾವು ತಿನ್ನೋದೇನು ತಿಳಿಬೇಕು, ನಮ್ಮ ತಾಯಿ ತಂದೆ, ನಾವು ಕಾರ್ಯ, ನಾವು ಮಾಡಬೇಕಾಗಿದೆ ಕೆಲಸ, ಏನೋ ಅನೇಕ ವಿಷಯಗಳು ತಿಳಿಯಬೇಕಾಗಿದೆ. ಆದರೆ ಮುಖ್ಯತಃ ಪರಮ ಮುಖ್ಯವಾಗಿ ತಿಳಿಯಬೇಕಾಗಿದ್ದು ಭಗವಂತ. ಭಗವಂತನನ್ನು ತಿಳಿದರೆ ಭಗವಂತನ ಮೂಲಕವಾಗಿ ಮಿಕ್ಕದ್ದೆಲ್ಲ ತಿಳಿಯುತ್ತೆ. ಮಿಕ್ಕದ್ದೆಲ್ಲ ತಿಳಿಯಬಾರ್ದಂತಲ್ಲ, ಆದರೆ ಮುಖ್ಯವಾಗಿ ಭಗವಂತ, ಭಗವಂತನ ಮೂಲಕವಾಗಿ ಎಲ್ಲವನ್ನು ತಿಳಿಯಬೇಕು. ಆದ್ದರಿಂದ ನಿಜವಾದ ವೇದ್ಯ, ನಿಜವಾದ ಜ್ಞೇಯ ವಸ್ತು, ತಿಳಿಯಬೇಕಾದ ವಸ್ತು ಯಾವುದು ಅಂದ್ರೆ ಭಗವಂತ. ಅವನು ವೇದ್ಯನಾಗಿದ್ದಾನೆ, ಎಲ್ಲರಕ್ಕಿಂತಲೂ ಜಾಸ್ತಿ ಎಲ್ಲರಿಂದಲೂ ತಿಳಿಯಬೇಕಾದ ವಸ್ತು, ತಿಳಿಯಬೇಕಾದವನು ಅವನೇ ಆಗಿದ್ದಾನಾದ್ದರಿಂದ ಅವನು ವೇದ್ಯ, ಸರ್ವವೇದ್ಯ ಅನ್ನುವುದು. ಮುಖ್ಯವಾಗಿ ತಿಳಿಯಬೇಕಾದವನು ಅವನು, ಅವನನ್ನೇ ನಾವು ತಿಳಿಯಬೇಕು. ಆಮೇಲೆ ಪವಿತ್ರಂ ಓಂಕಾರ ಋಕ್ ಸಾಮ ಯಜುಹು ಏವಸ. ಅವನು ಪವಿತ್ರ, ಪವಿತ್ರವಾದ ವಸ್ತು ನಾನೇ. ಪ್ರಪಂಚದಲ್ಲಿ ಅನೇಕ ಪವಿತ್ರವಾದ ವಸ್ತುಗಳಿವೆ, ಅವೆಲ್ಲವೂ ಭಗವಂತನೇ ಆಗಿದ್ದಾನೆ ಅಂತ. ಅದು ಹೇಗೆ ರೀ? ಪವಿತ್ರವಾದ ಒಂದು ಜಡವಾದ ವಸ್ತು ಇದೆ, ಅದು ಪವಿತ್ರವಾಗಿದೆ, ಅದು ಭಗವಂತ ಜಡವಾದ ವಸ್ತುವ? ಮುಂಚೆ ನಾವು ಹೇಳಿದಂತೆ ಆ ವಸ್ತುಗಳ ಒಳಗೆ ಇದ್ದು ಪವಿತ್ರ ಅನ್ನುವ ಪವಿತ್ರಂ ಪವಿತ್ರಾನಾಮಿವ ಮಂಗಳಮಾನಾಂತ ಮಂಗಳಂ ಅಂತ ಹೇಳಿದಂತೆ, ಪವಿತ್ರಾನಾಂ ಪವಿತ್ರಮಿವ ಮಂಗಳಾನಾಂತ ಮಂಗಳಂ ಅಂತ ಹೇಳಿ ಅವನು ಎಲ್ಲ ಪವಿತ್ರ ವಸ್ತುಗಳ ಒಳಗೆ ನಿಂತು ಅವುಗಳಿಗೆ ಪಾವಿತ್ರ್ಯತೆಯನ್ನು ಕೊಡ್ತಾನೆ. ಆದ್ದರಿಂದ ಅವನಿಗೆ ಪವಿತ್ರ ಶಬ್ದ ಅವನಿಗೆ ಮೂಲತಃ ಇದೆ. ಆ ಪವಿತ್ರವಾದ ವಸ್ತು ಅವನಿಂದ ಪಾವಿತ್ರ್ಯವನ್ನು ಪಡೆದು ಅದು ಪವಿತ್ರ ಅಂತ ಕರೆಯಲ್ಪಟ್ಟಂತೆ. ಆದ್ದರಿಂದ ಅವುಗಳಿಗೆ ಹೆಸರು ಆಮೇಲೆ ಬರುತ್ತೆ, ಅವನಿಗೆ ಮೊದಲು. ಅನಾದಿ ಕಾಲದಿಂದ ಅನಂತ ಕಾಲ ಮೂಲತಃ ಅವನಿಗೆ ಪವಿತ್ರ. ಪವಿತ್ರ ಅಂದ್ರೆ ಸೇಕ್ಟೆಡ್, ಸೊ ತುಂಬಾ ಪವಿತ್ರವಾಗಿರುವಂತಹದ್ದು. ಅಂದರೆ ಅದು ಯಾವುದನ್ನು ಕೂಡ ಅದು ಪವಿತ್ರಗೊಳಿಸುವ, ಅದು ಪವಿತ್ರವಾಗಿರುವುದು ಮಾತ್ರವಲ್ಲದೆ ಎಲ್ಲವನ್ನು ಪವಿತ್ರಗೊಳಿಸುವ ಶಕ್ತಿ, ಅದು ಇನ್ನೊಂದನ್ನು ಪವಿತ್ರಗೊಳಿಸುವ ಶಕ್ತಿ ಅದಕ್ಕೆ ಕೊಡುವುದು, ಇತ್ಯಾದಿ ಚೈನ್ ಪ್ರಾಸೆಸ್ ಇದ್ದಂತೆ ಅವನು ಎಲ್ಲವನ್ನು ಪವಿತ್ರ ಮಾಡುವವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಗಂಗಾದೇವಿ ಪವಿತ್ರಳಾಗಿದ್ದಾಳೆ. ಏಕೆ ಗಂಗಾದೇವಿ ಅಂತಹ ಒಂದು ಪವಿತ್ರ ಶಕ್ತಿ, ಪವಿತ್ರ ಮಾಡುವ ಶಕ್ತಿ ಬಂತು? ಪರಮಾತ್ಮ ಅಂಗುಷ್ಠದಿಂದ ಬಂದ ಮಾತ್ರಕ್ಕೆ ಗಂಗೆಗೆ ಅಷ್ಟೊಂದು ಶಕ್ತಿ ಬಂತು ಅಂತೆ. ಆದ್ದರಿಂದ ಅವನು ಎಲ್ಲದಕ್ಕೂ ಪಾವಿತ್ರ್ಯತೆಯನ್ನು ಕೊಡುವವನು, ಆರೂ ಇನ್ನೊಬ್ಬರಿಗೆ ಪಾವಿತ್ರ್ಯತೆ ಕೊಡುವಂತೆ ಮಾಡುವವನು. ಆದ್ದರಿಂದ ಪವಿತ್ರ ಶಬ್ದ ಅವನಿಗೆ ಪೂರ್ಣವಾಗಿ ಅನ್ವಯವಾಗುತ್ತೆ. ಅವನು ಓಂಕಾರ ಅಂತ ಹೇಳಿ. ಸೊ ಅವನು ಓಂಕಾರ ಅಂತ ಏನು? ಓಂಕಾರ ಅನ್ನೋದು ಆವುಮ ಅನ್ನುವ ಮೂರು ಅಕ್ಷರಗಳಿಂದ ಸೇರಿದಂತೆ ಸೃಷ್ಟಿ ಲಯವನ್ನು ಮಾಡುತ್ತೆ ಅಂತೇಳಿ. ಓಂಕಾರದಲ್ಲಿ ಅಷ್ಟ ಅಕ್ಷರಗಳಿವೆ, ಮೂರು ಪ್ರಧಾನವಾದ ಅಕ್ಷರ ಅಂದ್ರೆ ಸೃಷ್ಟಿ ಲಯ ಆಗುತ್ತೆ. ಅಷ್ಟ ಅಕ್ಷರಗಳು ಆವುಮ ಅನ್ನುವ ಅಕ್ಷರಗಳ ಜೊತೆಯಲ್ಲಿ ಅಷ್ಟೇ ಅಲ್ಲದೆ ಶಾಂತಿ, ಅತಿಶಾಂತಿ, ಘೋಷ ಇತ್ಯಾದಿಗಳು ಕೂಡ ಸೇರಿ ಎಂಟು ರೂಪಗಳನ್ನು, ಎಂಟು ಅಕ್ಷರಗಳನ್ನು ತಾಳಿದಾದ್ದರಿಂದ ಅಷ್ಟವಿಧ ವ್ಯಾಪಾರಗಳನ್ನು ಮಾಡುವಂತಹದ್ದಾಗಿದೆ ಭಗವಂತ. ಅದು ಆ ವಿಧವಾಗಿ ಓಂಕಾರ ವಾಚ್ಯನಾಗಿದ್ದಾನೆ. ಅಂದರೆ ಓಂಕಾರ ಭಗವಂತನನ್ನು ಪ್ರತಿಪಾದನೆ ಮಾಡುತ್ತೆ. ಅವುಗಳಿಗೆ ನಿಯಮ ನಿಯಾಮಕ ಅವನು, ಓಂಕಾರಕ್ಕೂ ಅವನೇ ನಿಯಾಮಕ. ಓಂಕಾರ ವೇದ್ಯ, ಓಂಕಾರ ಪ್ರತಿಪಾದ್ಯ, ಓಂಕಾರ ನಿಯಾಮಕ, ಓಂಕಾರ ವಾಚ್ಯ ಅವನಾಗಿದ್ದಾನೆ. ಹೀಗೆ ಓಂಕಾರ ಅವನೇ ಆಗಿದ್ದಾನೆ ಅಂತೇಳಿ. ಆಮೇಲೆ ಋಕ್, ವೇದ, ಸಾಮ ವೇದ, ಯಜುರ್ವೇದ ಇವುಗಳಿವೆ, ವೇದಗಳವನೇ ಆಗಿದ್ದಾನೆ. ಅದು ಹಾಗೆ, ಅವನು ವೇದ ಜಡ, ಅವನು ಚೇತನ. ಮುಂಚೆ ನಾವು ನೋಡಿದಂತೆ ಆ ಜಡವಾದ ವೇದಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಆ ಜಡವಾದ ವೇದಗಳ ಒಳಗೆ ಅವನು ಪ್ರವೇಶ ಮಾಡಿ ಆ ಜಡವಾದ ವೇದಗಳಿಗೆ ಅಸ್ತಿತ್ವವನ್ನು ಕೊಡ್ತಾನೆ, ನಿಯಮನ ಮಾಡ್ತಾನೆ. ಆ ವೇದಗಳ ಅಭಿಮಾನಿ ದೇವತೆಗಳ ಒಳಗೂ ಪ್ರವೇಶ ಮಾಡಿ ಋಕ್ ವೇದಕ್ಕೆ ಋಕ್ ಅನ್ನುವ ಹೆಸರು ಅಭಿಮಾನಿ ದೇವತೆ ಇದ್ದರೆ ಅದರ ಒಳಗೆ ಭಗವಂತ ಪ್ರವೇಶ ಮಾಡಿ ಆ ಋಕ್ ಅನ್ನುವ ಅಭಿಮಾನಿ ದೇವತೆಗೆ ಋಕ್ ಅನ್ನುವ ಹೆಸರು ಕೊಟ್ಟಿದ್ದಾನೆ, ಋಕ್ ವೇದಕ್ಕೆ ಋಕ್ ಅನ್ನುವ ಹೆಸರು ಕೊಟ್ಟಿದ್ದಾನೆ. ಹೀಗೆ ಋಕ್ಕುಗಳಿಗೆ ಋಕ್ ಅನ್ನುವ ಹೆಸರು ಕೊಟ್ಟವನವನೇ. ಮೂಲತಃ ಅವನಿಗೆ ಇದೆ ಋಕ್ ಅಂದ್ರೆ ಏನು, ಋಕ್ ಋಕ್ ಅಂದ್ರೆ ರುಚ ಮಂತ್ರ. ಸೊ ಆ ಮಂತ್ರ ಶಕ್ತಿ ಅವನೇ ಆಗಿದ್ದಾನೆ, ಅಂದ್ರೆ ನಿಜವಾದ ಶಕ್ತಿ ಅವನು. ಅವುಗಳಿಗೆ ಆ ಶಕ್ತಿ ಕೊಟ್ಟಿದ್ದಾನೆ, ಆದ್ದರಿಂದ ಅವುಗಳಿಗೆ ಶಕ್ತಿ ಇದೆ ಅಷ್ಟೇ. ಸೊ ಹೀಗೆ ಸಾಮ ಸಾಮ ಸಾಮವೇದ ಅವನು ಸಮ, ಎಲ್ಲರ ಒಳಗೆ ಇದ್ದು ನಿಷ್ಪಕ್ಷಪಾತವಾಗಿ ಅವನಿಗೆ ನೈರ್ಗುಣ್ಯ ದೋಷವಾಗಲಿ ಅಂದ್ರೆ ಕರುಣವಿಲ್ಲದೆ ಇರುವುದಾಗಲಿ, ವೈಷಮ್ಯ ದೋಷ ಅಂದ್ರೆ ಒಬ್ಬನು ಒಂದೊಂದರ ಟ್ರೀಟ್ ಮಾಡೋದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಬೇರೆ ಬೇರೆ ಟ್ರೀಟ್ ಮಾಡಬೇಕು. ಸಮಾನ ಇರಬೇಕಾಗಿದ್ದ ಕಡೆ ಸಮಾನ, ಸಮಾನ ಇಲ್ಲಬೇಕಾಗಿದ್ದ ಕಡೆ ಇಲ್ಲದ, ಎಲ್ಲೆಲ್ಲಿ ಹೇಗಿರಬೇಕು ಹಾಗೆ ಮಾಡುವುದು ನಿಜವಾದ ಸಮ. ಅದಕ್ಕೆ ಅವನು ಸಮತ್ವ ಅಂದ್ರೆ ಸಾಮ್ಯ ಭಾವ, ಎಲ್ಲದನ್ನು ಹೇಗೆ ಹೇಗೆ ನೋಡಬೇಕು ಹಾಗೆ ನೋಡುವುದು ಅದು ನಿಜವಾದ ಸಮ. ಅಂತಹ ಸಾಮರಕ್ಷಣೆ ಅವನಲ್ಲಿದೆ. ಆದ್ದರಿಂದ ಸಾಮ ಅನ್ನುವ ಹೆಸರು ಭಗವಂತನಿಗೆ ಮೂಲತಃ ಇದೆ. ಅವನು ಸಾಮವೇದದ ಒಳಗೆ ಪ್ರವೇಶ ಮಾಡಿ ಆ ಸಾಮವೇದಕ ಆ ಹೆಸರು ಕೊಟ್ಟಿದ್ದಾನೆ. ಆ ಸಾಮವೇದದ ಅಭಿಮಾನಿ ದೇವತೆ ಅವನಿಗೆ ಸಾಮ ಅಂತ ಹೆಸರು ಕೊಟ್ಟಿದ್ದಾನೆ. ಹೀಗೆ ಭಗವಂತ, ಆ ಭಗವಂತನ ಅನುಗ್ರಹ ಹೇಗೆ ಇದೆ ಅಂದ್ರೆ ಆ ವೇದಗಳ ಒಳಗೂ ಅವನು ಪ್ರವೇಶ ಮಾಡಿ ಆ ವೇದಗಳಿಗೆ ಆ ಹೆಸರು ಕೊಟ್ಟು ಆ ವೇದಗಳಿಂದ ತಾನೇ ಪ್ರತಿಪಾದ್ಯನಾಗಿ ಆ ವೇದದ ವೇದ ಮಂತ್ರಗಳಿಂದ ವಾಚ್ಯನಾಗಿದ್ದಾನೆ, ಆ ವೇದದ ಹೆಸರಿನಿಂದಲೂ ವಾಚ್ಯನಾಗಿದ್ದಾನೆ. ಅದೇ ವಿಧವಾಗಿ ಯಜುಹು ಯಜು ಯಜ ಪೂಜಾಯಾಮ ಅಂತ ನಾವು ನೋಡಿದಂತೆ ಯಜು ಅವನು ಪೂಜ್ಯ, ಆದ್ದರಿಂದ ಯಜು ಅನ್ನುವ ಹೆಸರು ಯಜು ಯಜುರ್ ಯಜುಸ್ ಅನ್ನುವುದು ಭಗವಂತನ ಹೆಸರು, ಮೂಲತಃ ಅವನ ಹೆಸರು. ಅವನು ಯಜುರ್ವೇದದ ಒಳಗೆ ಪ್ರವೇಶ ಮಾಡಿ ಅದಕ್ಕೆ ಆ ಹೆಸರನ್ನು ಕೊಟ್ಟು ಆ ವೇದದ ಅಭಿಮಾನಿ ದೇವತೆಗೂ ಆ ಹೆಸರನ್ನೇ ಕೊಟ್ಟು ಅವುಗಳಿಗೆ ಆ ಸಾಮರ್ಥ್ಯವನ್ನು ಅಂದರೆ ಆ ವೇದ ಯಜುರ್ಮಂತ್ರ ಯಜುರ್ವೇದದ ಮಂತ್ರಗಳು ಅವು ನಮಗೆ ಪೂಜ್ಯ ಭಾವ, ಮಂತ್ರಗಳನ್ನು ಕೇಳಿದ್ರೆ ಪೂಜ್ಯ ಭಾವ ಬರುತ್ತೆ, ಅವುಗಳಿಂದ ಭಗವಂತನನ್ನು ಪೂಜೆ ಮಾಡ್ತೀವಿ. ಆದ್ದರಿಂದ ಆ ಯಜುರ್ವೇದ ಯಜುಸ್ ಅನ್ನುವ ಶಬ್ದದಿಂದ ಭಗವಂತ ವಾಚ್ಯನಾಗಿದ್ದಾನೆ, ಅವುಗಳಿಂದ ವೇದ್ಯನಾಗಿದ್ದಾನೆ, ಅವುಗಳಿಗೆ ನಿಯಾಮಕನಾಗಿದ್ದಾನೆ. ಆ ಹೆಸರುಗಳೆಲ್ಲವೂ ಭಗವಂತನಿಗೆ ಮೂಲತಃ ಇವೆ. ಅವನು ಆ ಹೆಸರುಗಳನ್ನು ಅವುಗಳಿಗೆ ಪ್ರವೇಶ ಮಾಡಿ ನಿಯಮನ ಮಾಡಿ ಆ ಹೆಸರುಗಳನ್ನು ಅವುಗಳಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ಈ ವಿಧವಾಗಿ ಅಭೇದ ವಾಕ್ಯಗಳು ಅವು ಸ್ವಾರಸ್ಯದಿಂದ ಕೂಡಿದಂತಹದ್ದು, ಅವುಗಳನ್ನು ನಾವು ತಪ್ಪರ್ಥ ಮಾಡ್ಕೋಬಾರದು. ಜಡವಾದ ವಸ್ತುಗಳಿಗೆ ಭಗವಂತನಿಗೆ ಅಭೇದವನ್ನು ನೋಡಬಾರದು. ಸ್ವರೂಪ ಅಭೇದವಲ್ಲ ಅದು, ಭಗವಂತ ಅವುಗಳ ಒಳಗೆ ತಾನು ಪ್ರವೇಶ ಮಾಡಿ ನಿಯಮನ ಮಾಡ್ತಾನಾದ್ದರಿಂದ ಆದ್ದರಿಂದ ಆ ಅಭೇದ ವಾಕ್ಯಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಆಚಾರ್ಯರು ಭಾಷೆಯಲ್ಲಿ ಹೇಳಿದ ಮಾತುಗಳನ್ನು ನೋಡ್ಬಿಡೋಣ. ಪ್ರತಿಜ್ಞಾತಂ ವಿಜ್ಞಾನಂ ಆಹ ಅಹಂ ಕ್ರತುಃ ಇತ್ಯಾದಿನ ಕ್ರತವಃ ಅಗ್ನಿಷ್ಠೋಮಾದಯಃ ಯಜ್ಞಃ ದೇವತಾಂ ಉದ್ದಿಶ್ಯ ದ್ರವ್ಯ ಪರಿತ್ಯಾಗಃ ಉದ್ದಿಶ್ಯ ದೇವಾನ್ ದ್ರವ್ಯಾಣಾಂ ತ್ಯಾಗೋ ಯಜ್ಞ ಇತೀರಿತಃ ಇತ್ಯವಿಧಾನಾತ್ ಅಂತ ಹೇಳಿ ಆ ಶಬ್ದಗಳ ಸ್ವಲ್ಪ ವಿಸ್ತಾರವನ್ನು ಹೇಳಿದ್ದಾರೆ. ನಾನು ಹೇಳಿದ ಎಲ್ಲ ವಿಚಾರಗಳು ಆಚಾರ್ಯರು ಬೇರೆ 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 ಗ್ರಂಥಗಳಲ್ಲಿ ವಿಸ್ತಾರವಾಗಿ ಅವೆಲ್ಲ ಹೇಳಿದ್ದಾರೆ. ಅದನ್ನು ಇಲ್ಲಿ ಗೀತೆಯ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಇಲ್ಲಿ ಗೀತೆಯ ಮಾತುಗಳನ್ನು ಮಾತ್ರ ಆಚಾರ್ಯರು ಹೇಳ್ತಾ ಇದ್ದಾರೆ. ಪ್ರತಿಜ್ಞಾತಂ ವಿಜ್ಞಾನಮ, ಹಿಂದೆ ನಾನು ನಿನಗೆ ಜ್ಞಾನ ವಿಜ್ಞಾನಗಳನ್ನು ತಿಳಿಸಿಕೊಡ್ತೀನಿ, ವಿಜ್ಞಾನವನ್ನು ಹೇಳ್ತೀನಿ ಅಂತ ಹೇಳಿದ್ದಾನಲ್ವಾ. ಆದ್ದರಿಂದ ಹಿಂದೆ ನಾನು ಭಗವಂತ ಪ್ರತಿಜ್ಞೆ ಮಾಡಿದಂತೆ ಭಗವಂತನ ವಿಶೇಷ ಮಹಾತ್ಮೆಯನ್ನು ಜ್ಞಾನವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ವಿಜ್ಞಾನ ಮಹಾ ಪ್ರತಿಜ್ಞಾತಂ, ಪ್ರತಿಜ್ಞೆ ಮಾಡಿದಂತಹ ವಿಜ್ಞಾನವನ್ನು ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಹೇಗೆ ಅಹಂ ಕ್ರತುಃ ಇತ್ಯಾದಿನ, ನಾನು ಕ್ರತುವು ಅಂತ ಈ ವಿಧವಾಗಿ ಹೇಳುವುದರ ಮೂಲಕವಾಗಿ. ಕ್ರತವಃ ಅಂದ್ರೆ ಏನು, ಅಗ್ನಿಷ್ಠೋಮಾದಯ ಹೇಳಿ. ಅಗ್ನಿಷ್ಠೋಮಾದಯ ಅಂದ್ರೆ ಅಗ್ನಿಷ್ಠೋಮ ಮುಂತಾದ ಯಾಗಗಳಲ್ಲಿ ನಾವು ಸೇರಿಕೊಂಡು ಆರಂಭದಿಂದ ಕೊನೆಯವರೆಗೂ ಒಂದೊಂದು ಕ್ರಿಯೆಗಳನ್ನು ಮೊದಲು ದೀಕ್ಷೆಯನ್ನು ತಗೊಳ್ಳುವುದು, ಆಮೇಲೆ ಒಂದೊಂದು ಆಕ್ಟಿವಿಟಿ ಒಂದೊಂದು ಮಾಡ್ತಾ ಕೊನೆಯದಾಗಿ ಅವಭೂತ ಸ್ನಾನವನ್ನು ಮಾಡುವುದು, ಈ ಎಲ್ಲ ಕ್ರಿಯೆಗಳನ್ನು ಒಂದೊಂದು ಕ್ರಿಯೆ ಈ ಸ್ಟೆಪ್ ಆಫ್ ದಿ ಇಂಡಿವಿಜುವಲ್ ಸ್ಟೆಪ್ಸ್ ಅವುಗಳಿಗೆ ಕ್ರತುಗಳು ಅಂತ ಕರೀತಾರೆ. ಯಜ್ಞ ಅಂತ ಹೇಳಿದ್ರೆ ಅಲ್ಲಿ ಕೂತುಕೊಂಡು ಆ ಕ್ರಿಯೆಗಳಲ್ಲಿ ಪ್ರಧಾನವಾದಂತಹ ಒಂದು ಅಂಗ ದ್ರವ್ಯ ತ್ಯಾಗ. ಅದಕ್ಕೆ ಅಗ್ನಿಷ್ಠೋಮ ಯಜ್ಞ ದೇವತಾ ಉದ್ದಿಶ್ಯ ದ್ರವ್ಯ ಪರಿತ್ಯಾಗ, ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ದ್ರವ್ಯ ಅಂದ್ರೆ ತುಪ್ಪ ಇತ್ಯಾದಿಗಳನ್ನು ಇದಂ ನಮಮ ಅಂತ ಮನಸ್ಸಿನಲ್ಲಿ ನಾವು ಹೇಳಿಕೊಂತ ಭಗವಂತನೇ ಎಲ್ಲ ರೂಪಗಳಲ್ಲಿದ್ದಾನೆ ಅಂತೇಳಿ ಇಂದ್ರಾಯ ಸ್ವಾಹ ವರುಣಾಯ ಸ್ವಾಹ ಅಂತೇಳಿ ದೇವತೆಗಳ ಹೆಸರನ್ನು ಹೇಳ್ತಾ ಆ ದೇವತೆಗಳ ಅಂತರ್ಯಾಮಿಯಾದ ಭಗವಂತನಿಗೂ ಅವು ಸೇರುತ್ತೆ. ಕೊನೆಯಾಗಿ ಆ ದೇವತೆಗಳು ಅವರು ಇಂಟರ್ಮೀಡಿಯೇಟ್ ರಿಸೀವರ್ಸ್ ಅಷ್ಟೇ, ಅಂತ್ಯಭೋಕ್ತ ಭಗವಂತನೇ ಅನ್ನುವ ಅನುಸಂಧಾನದಿಂದ ನಾವು ಮಾಡುವುದು ಯಾವುದಿದೋ ಆ ದೇವತೆಗಳನ್ನು ಉದ್ದೇಶಿ ಹವಿಸ್ಸುಗಳನ್ನು ತ್ಯಾಗ ಮಾಡುವುದ ಕೆಲಸ ಅದನ್ನು ಯಜ್ಞ ಅಂತ ಕರೀತಾರೆ. ಸೊ ಯಜ್ಞ ದೇವತಾಂ ಉದ್ದಿಶ್ಯ ದ್ರವ್ಯ ಪರಿತ್ಯಾಗ ಅಂತೇಳಿ, ಅದ ಉದ್ದಿಶ್ಯ ದೇವಾನ್ ದ್ರವ್ಯಾನಾಂ ತ್ಯಾಗೋ ಯಜ್ಞ ತೀರ್ಥ ಅಂತೇಳಿ ಅದಕ್ಕೆ ಒಂದು ಪ್ರಮಾಣವನ್ನು ಇತ್ಯಭಿಧಾನಾತ್ ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ದ್ರವ್ಯಗಳು ಅಂದರೆ ಹೋಮಾರಿಗಳಲ್ಲಿ ಹಾಕುವ ವಸ್ತುಗಳು ಅವುಗಳನ್ನು ಹಾಕುವುದು ತ್ಯಾಗ ಮಾಡುವುದು ಅಂದರೆ ಯಜ್ಞ ಕುಂಡದಲ್ಲಿ ಹಾಕುವುದು ಯಾವುದಿದೋ ಅದನ್ನು ಯಜ್ಞ ಅಂತ ಕರೀತಾರೆ ಅಂತೇಳಿ ನಮಗೆ ಆಚಾರ್ಯರು ಅಲ್ಲಿ ಹೇಳಿದ್ದಾರೆ. ಸೊ ಈ ವಿಧವಾಗಿ ಈ 16-17 ಶ್ಲೋಕಗಳನ್ನು ನಾವು ನೋಡಿದ್ದೀವಿ. ನೆಕ್ಸ್ಟ್ ಕ್ಲಾಸ್ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನವಾದ ಮನಸ್ಸೇಂದಿರುವ ಬುದ್ಧಾತ್ಮನವಾದ ಸ್ವಭಾವಂ ಕರೋಮಿ ಚಿತ್ಸಂ ವರ್ತಮೆ ನಾರಾಯಣ ಸಂಪ್ರಾಮಿ ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ